ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಎಲಿಯನ ಸಂದೇಶ ಪುನರಾವರ್ತಿಸುತ್ತದೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೀಗೆ ತಿಳಿಸುವಂತಿದಾಗಿದೆ. ಮಲಾಕಿ ಪುಸ್ತಕ 4:5-6 ಓದುವುದಾದರೆ, ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕಿಂತ ಮುಂಚೆಯೇ ಪ್ರವಾದಿಯಾದ ಎಲಿಯನನ್ನು ನಿಮ್ಮ ಬಳಿಗೆ ಕಳಿಸುವೆನು. ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವನು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ ದೇವ, ನೀನು ಪರಲೋಕದ ಆ ಮಹೋನ್ನತ ಸ್ಥಳದಲ್ಲಿ ಕುಳಿತು ಭೂಮಿಯ ಮಕ್ಕಳಾದಂಥ ನಮ್ಮನ್ನು ನೀನು ಕಣ್ಣೆತ್ತಿ ನೋಡುವಂತಹ ದೇವರಾಗಿದ್ದೀಯ ಸ್ವಾಮಿ. ನಿನ್ನ ವಾಕ್ಯವನ್ನು ತೆಗೆದು ಈ ಬೆಳಗಿನ ಜಾವದಲ್ಲಿ ಧ್ಯಾನಿಸಲು ಹೋಗುವಾಗ ಪರಲೋಕದ ದೇವರು ನೀ ನಮ್ಮ ಸಂಗಡ ಇರು ಸ್ವಾಮಿ. ಆತ್ಮನ ಮುಖಾಂತರವಾಗಿ ಮಾತನಾಡು, ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಈ ಒಂದು ವಾಕ್ಯ ಯಾವ ರೀತಿಯಲ್ಲಿ ನೆರವೇರಿದೆ, ಕೊನೆ ಕಾಲದಲ್ಲಿ ಬರ್ತಕ್ಕಂತಹ ಎಲಿಯ ಯಾರು ಅನ್ನುವಂತಹ ವಿಚಾರಗಳನ್ನು ಅವರು ಸಂಪೂರ್ಣವಾಗಿ ಅರಿತುಕೊಂಡು ಎಲಿಯನ ರೀತಿಯಲ್ಲಿ ಸಂದೇಶವನ್ನು ಈ ಲೋಕಕ್ಕೆ ಸಾರುವಾಗೆ ಅವರನ್ನು ನೀನು ಬದಲಾಯಿಸು ಸ್ವಾಮಿ. ನಮ್ಮನ್ನು ಉಪಯೋಗಿಸು, ನೀನು ಆಶೀರ್ವದಿಸು, ನಡೆಸು. ಈ ವಾಕ್ಯದ ಮುಖಾಂತರವಾಗಿ ಎಲ್ಲರೂ ಆಶೀರ್ವಾದ ಹೊಂದಿ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಆತ್ಮೀಯ ಪ್ರಿಯ ಕೇಳುಗರೆ, ನಾವು ಹೀಗಾಗಲೇ ಓದಿದಂತಹ ಈ ವಾಕ್ಯ ಇದು ಒಂದು ಪ್ರವಾದನೆ. ದೇವರು ಕೊನೆಯ ಕಾಲದಲ್ಲಿ ಎಲಿಯನನ್ನು ಕಳಿಸುತ್ತೇನೆ ಎಂಬುದಾಗಿ ಹೇಳಿರುವಂತಹ ಈ ಪ್ರವಾದನೆ. ಆದರೆ ಈ ಪ್ರವಾದನೆಯನ್ನು ನಾವು ಎರಡು ರೀತಿಯಾಗಿ ನೋಡಬಹುದು. ಒಂದು, ಕ್ರಿಸ್ತನ ಮೊದಲನೇ ಬರೋಣಕ್ಕಿಂತ ಮೊದಲು ಎಲಿಯನನ್ನು ಕಳಿಸುವಂತಹ ವಿಚಾರ. ಮತ್ತೊಂದು, ಕ್ರಿಸ್ತನ ಎರಡನೇ ಬರೋಣಕ್ಕೂ ಮೊದಲು ಎಲಿಯನನ್ನು ಕಳಿಸುವಂತಹ ವಿಚಾರದ ಬಗ್ಗೆ. ಅಂದರೆ ಆಂಗ್ಲ ಭಾಷೆಯಲ್ಲಿ ಇದನ್ನು ಡುವೆಲ್ ಪ್ರಾಪಸಿ ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ. ಒಂದೇ ಪ್ರವಾದನೆ ಎರಡು ಸಾರಿ ನೆರವೇರುವಂತಹ ವಿಚಾರವಾಗಿದೆ. ಮೊದಲನೇದಾಗಿ ನಾವು ನೋಡುವಂತಹ ವಿಚಾರ, ಕ್ರಿಸ್ತನು ಮೊದಲನೇ ಸಾರಿ ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ಎಲಿಯನನ್ನು ಕಳಿಸಿದಂತಹ ವಿಚಾರದ ಬಗ್ಗೆಯೂ ಸಹ ಇದನ್ನು ಮಾತನಾಡತಕ್ಕಂಥದ್ದಾಗಿದೆ. ಈ ಒಂದು ವಾಕ್ಯವನ್ನು ನಾವು ಗಮನಿಸುವುದಾದರೆ, ನಿಜವಾಗಿಯೂ ಸಹ ಪರಲೋಕಕ್ಕೆ ಎತ್ತಲ್ಪಟ್ಟಂತಹ ಎಲಿಯ ಮತ್ತೆ ಅವನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಸೇವೆಯನ್ನು ಮಾಡುತ್ತಾನೆ ಅನ್ನುವಂತಹ ರೀತಿಯಲ್ಲಿ ಈ ಪ್ರವಾದನೆ ತಿಳಿಸುತ್ತಿಲ್ಲ. ಪ್ರಿಯ ಕೇಳುಗರೆ, ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಬೇಕು. ಹಾಗಾದರೆ ಈ ಒಂದು ಪ್ರವಾದನೆ ಏನನ್ನು ಹೇಳ್ತಕ್ಕಂಥದ್ದಾಗಿದೆ ಅಂತಂದರೆ, ಎಲಿಯನ ಆತ್ಮದಿಂದಲೂ ಎಲಿಯನ ಬಲದಿಂದಲೂ ವ್ಯಕ್ತಿ ಬಂದು ಎಲಿಯನು ನೀಡಿದಂತಹ ಅದೇ ಸಂದೇಶವನ್ನು ಜನರಿಗೆ ನೀಡತಕ್ಕಂಥವನಾಗಿದ್ದಾನೆ. ಎಲಿಯನು ಮನತಿರುಗುವಿಕೆಗೆ ಬೇಕಾದಂತಹ ಒಂದು ಸಂದೇಶವನ್ನು ನೀಡಿದನು. ಅದೇ ಸಂದೇಶವನ್ನು ಎಲಿಯನ ಆತ್ಮದಿಂದಲೂ ಬಲದಿಂದಲೂ ವ್ಯಕ್ತಿ ಬಂದು ನೀಡುವಂಥವನಾಗಿದ್ದಾನೆ ಎನ್ನುವಂತಹ ಒಂದು ಪ್ರವಾದನೆಯನ್ನು ದೇವರು ಹೇಳುವವರಾಗಿದ್ದಾನೆ ಹೊರತು ನಿಜವಾದಂತಹ ಎಲಿಯ ಪರಲೋಕದಿಂದ ಬರ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಸಂದೇಶವನ್ನು ದೇವರು ಇಲ್ಲಿ ತಿಳಿಸ್ತಾ ಇಲ್ಲ. ಅದನ್ನು ನಾವು ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಸತ್ಯವಿಧದಲ್ಲಿ ಎಲಿಯನ ಆತ್ಮದಿಂದಲೂ ಎಲಿಯನ ಬಲದಿಂದಲೂ ಬಂದಂತಹ ವ್ಯಕ್ತಿ ಯಾರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವುದಾದರೆ, ದೇವರ ವಾಕ್ಯ ಬಹಳ ಸುಂದರವಾಗಿ ನಮಗೆ ಈ ಒಂದು ಪ್ರವಾದನೆ ಬಗ್ಗೆ ತಿಳಿಸುವಂತಿದ್ದಾಗಿದೆ. ಲೂಕನು ಬರೆದ ಸುವಾರ್ತೆ 1:16-17 ನಾವು ಓದುವುದಾದರೆ ದೇವರ ವಾಕ್ಯ ಹೀಗೆ ತಿಳಿಸುವಂತಿದ್ದಾಗಿದೆ. ಇಸ್ರಾಯೇಲರಲ್ಲಿ ಅನೇಕರನ್ನ ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ, ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತಿದ್ದಾಗಿದೆ. ಏನು, ಮಲಾಖಿ ಪುಸ್ತಕ 4:5 5-6 ವಚನದಲ್ಲಿ ಹೇಳಿದಂತಹ ಅದೇ ಪ್ರವಾದನೆ ವಿಚಾರವನ್ನು ಪರಿಶುದ್ಧಾತ್ಮನ ಭರಿತರಾಗಿ ಲೂಕನು ಬರೆಯುವಂತವನಾಗಿದ್ದಾನೆ. ಆತನು ಹೇಳುವಂತಹ ವಿಚಾರ ಯಾರ ಬಗ್ಗೆ ಎಂದರೆ, ಪ್ರವಾದಿಯಾಗಿದ್ದಂತಹ ಮತ್ತು ಆಗಿನ ಕಾಲದಲ್ಲಿ ಸ್ನಾನಿಕನಾದಂತಹ ಯೌವನನು ಈ ಲೋಕಕ್ಕೆ ಯಾವ ರೀತಿಯಲ್ಲಿ ಬಂದನು ಅಂದರೆ, ಎಲಿಯನ ಆತ್ಮನ ಮೂಲಕವಾಗಿಯೂ ಎಲಿಯನ ಬಲದ ಮುಖಾಂತರವಾಗಿಯೂ ಬಂದು ಆತನು ಎಲಿಯನ್ನು ನೀಡಿದಂತಹ ಅದೇ ಸಂದೇಶವನ್ನು ಇಸ್ರಾಯೇಲ್ ಜನರಿಗೆ ನೀಡಿ ಅವರನ್ನು ಮನ ತಿರುಗಿಸುವಂತೆ ಮಾಡಿದನು ಎನ್ನುವಂತಹ ಸಂದೇಶವನ್ನು ಈ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆಗಿನ ಕಾಲದಲ್ಲಿದ್ದಂತಹ ಶಾಸ್ತ್ರಿಗಳು, ಪರಿಸಾಯರು, ಇನ್ನೂ ಅನೇಕ ಸತ್ಯವೇದವನ್ನು ತಿಳಿದುಕೊಂಡಿರತಕ್ಕಂಥ ಜನಗಳು ಇದ್ದರು. ಅವರು ಈ ಒಂದು ಪ್ರವಾದನೆ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದರು. ಇವತ್ತಿನ ದಿನದಲ್ಲೂ ಸಹ ಅನೇಕ ಕ್ರೈಸ್ತರು ಈ ಒಂದು ಪ್ರವಾದನೆ ಬಗ್ಗೆ ತಪ್ಪಾಗಿ ತಿಳಿದುಕೊಂಡು ಕೊನೆಯ ಕಾಲದಲ್ಲಿ ನಿಜವಾದಂತಹ ಎಲಿಯನು ಬರತಕ್ಕಂಥವನಾಗಿದ್ದಾನೆ, ಆತನು ಬಂದು ಸುವಾರ್ತೆಯನ್ನು ಸಾರತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಅನೇಕ ತಪ್ಪಾದಂತಹ ಬೋಧನೆಗಳನ್ನು ನಾವು ಕೇಳಿರಬಹುದು ಅಥವಾ ನೀವು ಕೇಳುತ್ತಿರಬಹುದು. ಆದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಾಗ ಎಲಿಯನು ಬಂದು ಹೋದಂತಹ ವಿಚಾರವನ್ನು ಸ್ವತಃ ಯೇಸು ಸ್ವಾಮಿಯೇ ಅದನ್ನು ದೃಢೀಕರಿಸಿರ್ತಕ್ಕಂಥ ವಿಚಾರವನ್ನು ನಾವು ಸತ್ಯವೇದದಲ್ಲಿ ಓದಬಹುದು. ಎಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ಮತ್ತಾಯನು ಬರೆದ ಸುವಾರ್ತೆ 17:10-13 ನಾವು ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಆಗ ಆತನು ಶಿಷ್ಯರು, ಎಲಿಯನು ಮೊದಲು ಬರುವುದು ಅಗತ್ಯವಾಗಿದೆ, ಶಾಸ್ತ್ರಿಗಳು ಕೇಳುತ್ತಾರಲ್ಲ ಇದು ಹೇಗೆ ಎಂದು ಆತನನ್ನು ಕೇಳಿದ್ದಕ್ಕೆ ಆತನು, ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಶಿಷ್ಯರು ಬಂದು ಶಾಸ್ತ್ರಿಗಳು ನಂಬತಕ್ಕಂಥವರಾಗಿದ್ದಾರೆ, ಮೊದಲು ಎಲಿಯನು ಬರಬೇಕಲ್ಲವೇ ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ ಏನೆಂಬುದಾಗಿ ಉತ್ತರ ಕೊಡ್ತಕ್ಕಂಥವರಾಗಿದ್ದಾನೆ ಅಂದರೆ, ಎಲಿಯನು ಬರುವುದು ನಿಜ, ಬಂದು ಎಲ್ಲವನ್ನ ತೀರಿಸಿ ಸರಿ ಮಾಡುವನು. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಎಲಿಯನು ಬಂದು ಹೋದನು. ಯೇಸು ಸ್ವಾಮಿ ಹೇಳುವಂಥವರಾಗಿದ್ದಾರೆ, ಎಲಿಯನು ಬಂದು ಹೋದನು ಎಂಬುದಾಗಿ. ಯಾರ ಬಗ್ಗೆ ಯೇಸು ಸ್ವಾಮಿ ಮಾತನಾಡುವಂಥವರಾಗಿದ್ದಾರೆ ಅಂದರೆ, ಸ್ನಾನಿಕನಾದಂಥ ಯುವಾನನ ಬಗ್ಗೆ ಮಾತನಾಡುವಂಥವರಾಗಿದ್ದಾರೆ. ಅದನ್ನೇ ನಾವು ಲೂಕನು ಬರೆದ ಸುವಾರ್ತೆ ಪುಸ್ತಕದಲ್ಲೂ ಸಹ ಓದಿದೆವು. ಅದೇ ವಿಚಾರವನ್ನು ಯೇಸು ಸ್ವಾಮಿ ದೃಢೀಕರಿಸುವಂಥವನಾಗಿದ್ದಾನೆ. ಮುಂದೆ ಹೇಳುವಂಥದ್ದಾಗಿದೆ, ಜನರು ಅವನ ಗುರುತು ಅರಿಯದೆ ತಮ್ಮ ಮನಸ್ಸಿಗೆ ಬಂದಂತೆ ಅವನಿಗೆ ಮಾಡಿದರು. ಅಂದರೆ ಇಸ್ರಾಯೇಲ್ ಜನಗಳು ಯಾವ ಉದ್ದೇಶಕ್ಕೋಸ್ಕರ ಸ್ನಾನಿಕನಾದಂಥ ಯುವಾನನು ಬಂದು ಮಣ ತಿರುಗುವಿಕೆಗೆ ಬೇಕಾದಂತಹ ಆ ಒಂದು ಸಂದೇಶವನ್ನು ನೀಡಿ ದೀಕ್ಷ ಸ್ನಾನ ಮಾಡಿಸಿದನು, ಅದನ್ನು ಸ್ವಂತ ಜನರಾದಂತಹ ಯಹೂದ್ಯರು ಇಸ್ರಾಯೇಲರು ಅರ್ಥ ಮಾಡಿಕೊಳ್ಳಲಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ದೃಢಕರಿಸುವಂಥವನಾಗಿದ್ದಾನೆ. ಅವನಿಗಾದಂತೆ ಮನುಷ್ಯಕುಮಾರನಿಗೆ ಆಗ ಸ್ನಾನಿಕನಾದಂಥ ಯುವಾನನ ವಿಷಯವಾಗಿ ತಮಗೆ ಈ ಮಾತನ್ನು ಹೇಳಿದನೆಂದು ಶಿಷ್ಯರು ತಿಳಿದುಕೊಂಡರು. ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಯಾವ ರೀತಿಯಲ್ಲಿ ಸ್ನಾನಿಕನಾದಂಥ ಯುವಾನನನ್ನು ಸ್ವಂತ ಜನಗಳೇ ತಿರಸ್ಕರಿಸಿದರು. ಅದೇ ರೀತಿಯಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅವನಿಗಾದಂತೆ ಮನುಷ್ಯಕುಮಾರನಿಗೂ ಸಹ ಅವರ ಕಡೆಯಿಂದ ಹಿಂಸೆ ಆಗುವುದು ಎಂದು ಉತ್ತರ ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಮಲಾಖಿ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂತಹ ಆ ಒಂದು ಎಲಿಯನು ಬರ್ತಕ್ಕಂತಹ ಒಂದು ಪ್ರವಾದನೆ ಅದು ಈಗಾಗಲೇ ನೆರವೇರಿದೆ. ಸ್ನಾನಿಕನಾದಂಥ ಯುವಾನನನ್ನು ಈ ಲೋಕಕ್ಕೆ ಕಳಿಸುವುದರ ಮೂಲಕವಾಗಿ ಅದು ಸಹ ಎಲಿಯನ ಆತ್ಮದಿಂದಲೂ ಬಲದಿಂದಲೂ ಬಂದು ಅವನು ಸುವಾರ್ತೆಯನ್ನು ಸಾರಿ ಪ್ರವಾದನೆಯನ್ನು ನೆರವೇರಿಸಿದ್ದಾನೆ. ಆದರೆ ಈ ಒಂದು ಪ್ರವಾದನೆ ಕೊನೆ ಕಾಲದಲ್ಲಿ ಮತ್ತೆ ನೆರವೇರುವಂಥದ್ದಾಗಿದೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡುವುದಕ್ಕಿಂತ ಮೊದಲು ಎಲಿಯನು ಮಾಡಿದಂತಹ ಒಂದು ಕಾರ್ಯವೇನು, ಎಲಿಯನ ಜೀವಿತದಲ್ಲಿ ಅವನು ನೀಡಿದಂತಹ ಒಂದು ಸಂದೇಶವೇನು, ಅದು ನಮಗೆ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡುವುದಾದರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂಥವರಾಗಿದ್ದೇವೆ. ಒಂದು ಅರಸುಗಳು 17:2-3 ನಾವು ಗಮನಿಸುವುದಾದರೆ ದೇವರ ವಾಕ್ಯಕ್ಕೆ ತಿಳಿಸ್ತಕ್ಕಂಥದ್ದಾಗಿದೆ, ಗಿಲಾದಿನ ಪ್ರವಾಸಿಗಳಲ್ಲಿ ಟಿಷಿಯನಾದ ಎಲಿಯನ ಎಂಬುವನು ಆಹಾಪನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನ ಆಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆ ಆಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ಆ ಹಳ್ಳದ ನೀರು ಅವನಿಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದುಕೊಡುವುದಕ್ಕೆ ಕಾಗೆಗಳನ್ನು ಆಜ್ಞಾಪಿಸುತ್ತೇನೆ ಎಂದು ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೇ, ಇಲ್ಲಿ ಗಮನಿಸಿರಿ, ಇಸ್ರಾಯೇಲ್ ಜನಗಳು ಪಾಪ ಮಾಡಿದ ನಿಮಿತ್ತವಾಗಿ ದೇವರು ಎಲಿಯನನ್ನು ಕಳಿಸುವಂತೆವನಾಗಿದ್ದಾನೆ ಅವರ ಬಳಿಗೆ. ಆತನು ಹೋಗಿ ಆಹಾಬನನ್ನು ನೋಡಿ ಹೇಳುವಂಥವನಾಗಿದ್ದಾನೆ, ಈ ದಿನದಿಂದ ಮುಂದಿನ ದಿನದವರೆಗೆ ಈ ಒಂದು ಪ್ರಾಂತ್ಯದಲ್ಲಿ ಮಳೆ ಬರುವುದಿಲ್ಲ, ನಿಮಗೆ ಯಾವುದೇ ರೀತಿಯಲ್ಲಿ ಮಂಜು ಸಹ ಬರುವುದಿಲ್ಲ, ಶಾಮದ ಬಗ್ಗೆ ತಿಳಿಸ್ತಕ್ಕಂಥವನಾಗಿದ್ದಾನೆ. ಆದರೆ ದೇವರು ಎಲಿಯನಿಗೆ ಹೇಳುವಂಥವರಾಗಿದ್ದಾರೆ, ನೀನು ಹೋಗಿ ಒಂದು ಹಳ್ಳದಲ್ಲಿ ಅಡಗಿಕೋ, ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು ಮತ್ತು ನಿನಗೆ ಆಹಾರವನ್ನು ನಾನು ತಂದುಕೊಡತಕ್ಕಂಥವನಾಗಿದ್ದೇನೆ ಎಂಬುದಾಗಿ ದೇವರು ಹೇಳುವಂಥವರಾಗಿದ್ದಾರೆ. ಏನು, ಯಾವ ರೀತಿಯಲ್ಲಿ ದೇವರು ನಿಜಪ್ರವಾದಿಯಾದಂತಹ ಎಲಿಯನಿಗೆ ಈ ಒಂದು ವಿಚಾರವನ್ನು ತಿಳಿಸುವಂಥವರಾಗಿದ್ದಾರೆ, ಈ ಒಂದು ಆಹಾರ ಅನ್ನಪಾನವನ್ನು ನೀಡುವಂಥವರಾಗಿದ್ದಾರೆ ಅಂದರೆ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. 1 Kings 17:6 ಕಾಗೆಗಳು ಅವನಿಗೆ ಪಾತ್ರ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸ ಇವುಗಳನ್ನು ತಂದುಕೊಡುತ್ತಿದ್ದವು, ಅವನು ಅವುಗಳನ್ನು ತಿನ್ನುತ್ತಿದ್ದನು, ಹಳ್ಳದ ನೀರು ಅವನಿಗೆ ವಾಸವಾಗಿತ್ತು. ಪ್ರಿಯ ಕೇಳುಗರೆ, ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರವೇನೆಂದರೆ, ಇಸ್ರಾಯೇಲರು ದೇವರಿಗೆ ವಿರುದ್ಧವಾಗಿ ಪಾಪವನ್ನು ಮಾಡಿದರು. ಅವರನ್ನು ಪಾಪಕ್ಕೆ ನಡೆಸಿದಂತಹ ಒಂದು ವಿಚಾರವೇನೆಂದರೆ ವಿಗ್ರಹಾರಾಧನೆ. ಈ ವಿಗ್ರಹ ಆರಾಧನೆಗೆ ಯಾರು ಇಸ್ರಾಯೇಲರನ್ನು ತಳ್ಳಿದರು ಅಂದರೆ, ಆಗಿನ ಕಾಲದಲ್ಲಿ ಯೂದವನ್ನು ಆಡಳಿತ ಮಾಡತಕ್ಕಂತಹ ಒಬ್ಬ ವ್ಯಕ್ತಿ, ಅವನು ಆಹಾಬ್ ರಾಜನಾಗಿದ್ದನು. ಆಹಾಬ್ ರಾಜನು ಅವನು ಪಾಪದಲ್ಲಿ ಬಿದ್ದು ದುಷ್ಟತ್ವದಲ್ಲಿ ಬಿದ್ದು ಅವನು ಯಾರನ್ನು ಮದುವೆ ಆಗಿದ್ದನು ಅಂದರೆ, ಅನ್ಯ ದೇಶದ ಬಾಳ್ ದೇವರನ್ನು ಆರಾಧಿಸುವಂತಹ ಒಬ್ಬ ಸ್ತ್ರೀಯನ್ನು ಅವನು ಮದುವೆಯಾಗಿದ್ದನು. ಆ ಸ್ತ್ರೀ ಯಾರೆಂದರೆ ಇಜಬೇಳಳು. ಇಜಬೇಳಳ ಬಗ್ಗೆ ನಾವು ಈಗಾಗಲೇ ಅನೇಕ ವಿಚಾರಗಳನ್ನು ನಾವು ಸತ್ಯವೇದದಲ್ಲಿ ನೋಡಿದ್ದೇವೆ. ಅವಳು ಒಬ್ಬ ರಾಣಿಯಾಗಿ ಆಹಾಬ್ ರಾಜನನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡು, ಆಹಾಬ್ ರಾಜನು ಕೇವಲ ನೇಮಕ ವಸ್ತಿಗೆ ರಾಜನಾಗಿದ್ದನು. ಆದರೆ ಇಜಬೇಳಳು ಇಡೀ ಪ್ರಾಂತ್ಯವನ್ನು, ಇಡೀ ಇಸ್ರಾಯೇಲ್ ಜನವನ್ನು ಅವಳು ಆಡಳಿತ ಮಾಡುವವಳಾಗಿದ್ದಳು. ಅವಳು ಆಡಳಿತ ಮಾಡುವುದರ ಮುಖಾಂತರವಾಗಿ ಸಮಾರ್ಯದಲ್ಲಿ ಅನೇಕ ವಿಧವಾದಂತಹ ಬಾಳ್ ದೇವಾಲಯವನ್ನು ಕಟ್ಟಿಸಿದಳು, ವಿಗ್ರಹ ಆರಾಧನೆಗಳನ್ನು ಉಂಟು ಮಾಡಿದಳು. ಈ ನಿಮಿತ್ತವಾಗಿ ದೇವರಿಗೆ ಕೋಪ ಬಂದು ದೇವರು ಎಲಿಯನನ್ನು ಕಳಿಸುವುದರ ಮೂಲಕವಾಗಿ ಆ ಜನರಿಗೆ ಎಚ್ಚರಿಕೆಯನ್ನು ನೀಡ್ತಕ್ಕಂಥವರಾಗಿದ್ದಾರೆ. ಏನೆಂಬುದಾಗಿ ನಾವು ನೋಡಬೇಕಾದರೆ ಮಳೆ ಬರದೆ ಶಾಮ ಉಂಟಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಆದರೆ ನಿಜವಾದಂಥ ಎಲಿಯನನ್ನು ದೇವರು ಎಲ್ಲಿಗೆ ಕಳಿಸುವಂಥವರಾಗಿದ್ದಾರೆ ಅಂದರೆ ಅರಣ್ಯಕ್ಕೆ ಕಳಿಸುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಇಜಬೇಲಳ ರೀತಿಯಲ್ಲಿ ಒಂದು ಸಭೆ ಆಡಳಿತಕ್ಕೆ ಬಂದು ನಿಜವಾದಂತಹ ಇಸ್ರಾಯೇಲ್ ಜನಗಳ ರೀತಿಯಲ್ಲಿರ್ತಕ್ಕಂತಹ ಆತ್ಮಿಕ ಇಸ್ರಾಯೇಲರು, ಇವತ್ತಿನ ಆತ್ಮಿಕ ಇಸ್ರಾಯೇಲರನ್ನು ತಪ್ಪಾದಂತಹ ವಿಗ್ರಹ ಆರಾಧನೆಗೆ ನಡೆಸುವಂಥದ್ದಾಗಿದೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಸುವಂಥದ್ದಾಗಿದೆ. ಆದರೆ ಆ ಸಮಯದಲ್ಲಿ ಅನೇಕ ಜನರು ಎಲಿಯನ ರೀತಿಯಲ್ಲಿ ಅರಣ್ಯಗಳಿಗೆ ಬೆಟ್ಟಗಾಡುಗಳಲ್ಲಿ ವಾಸ ಮಾಡತಕ್ಕಂಥವರಾಗಿದ್ದಾರೆ ಅನ್ನುವುದಕ್ಕೆ ಎಲಿಯನ ಒಂದು ಜೀವನ ಉದಾಹರಣೆಯಾಗಿದೆ. ಆದರೆ ಎಷ್ಟು ವರ್ಷಗಳ ಕಾಲ ಅಲ್ಲಿ ಈ ಒಂದು ಶಾಮ ಇತ್ತು ಎಂಬುದಾಗಿ ನೋಡಬೇಕಾದರೆ ಯೇಸು ಸ್ವಾಮಿ ಸ್ವತಃ ಎಷ್ಟು ದಿನಗಳ ಕಾಲ ಅಲ್ಲಿ ಶಾಮ ಇತ್ತು ಎಂಬುದಾಗಿ ಹೇಳುವವನಾಗಿದ್ದಾನೆ. ಲೂಕನು ಬರೆದ ಸುವಾರ್ತೆ 4:25 ವಚನವನ್ನು ಓದುವುದಾದರೆ, ಕೇಳಿರಿ, ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳುಗಳು ಮಳೆ ಬಾರದೆ ದೇಶದಲ್ಲೆಲ್ಲ ದೊಡ್ಡ ಬರ ಉಂಟಾದಾಗ ಇಸ್ರಾಯೇಲ್ ಜನರಲ್ಲಿ ಎಷ್ಟು ಮಂದಿ ವಿಧವೆಯರು ಇದ್ದದ್ದು ನಿಜ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತಾಗಿದೆ. ಅಂದರೆ 3.5 ವರ್ಷ, ಅಂದರೆ ಯೂದರ ಒಂದು ಕ್ಯಾಲೆಂಡರಲ್ಲಿ ಒಂದು ತಿಂಗಳಿಗೆ 30 ದಿನ, ನಮ್ಮ ರೀತಿಯಲ್ಲಿ 28-31 ಇಲ್ಲ ಪ್ರಿಯ ಕೇಳುಗರೆ. ಅವರ ಒಂದು ಧಾರ್ಮಿಕ ಕ್ಯಾಲೆಂಡರ್ನ ನಾವು ನೋಡಬೇಕಾದ್ರೆ ಒಂದು ವರ್ಷಕ್ಕೆ 360 ದಿನ. 360 ದಿನ ಅಂದರೆ 1260 ದಿನಗಳ ಕಾಲ ಆ ಒಂದು ಪ್ರದೇಶದಲ್ಲಿ ಯಾವುದೇ ಮಳೆ ಇಲ್ಲದೆ ಮಂಜಿಲ್ಲದೆ ಶಾಮದಿಂದ ಕೂಡಿತ್ತು. ಇದು ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ಇದೇ ರೀತಿಯಾಗಿ ಪ್ರಕಟಣೆ ಪುಸ್ತಕ 12:6 ಕ್ರಿಸ್ತನ ಸಭೆ, ನಿಜವಾದ ಸಭೆ ಒಂದು ಹಿಂಸೆಗೆ ಒಳಗಾಗಿ ಆತನ ಸಭೆಯೂ ಸಹ 1260 ವರ್ಷಗಳ ಕಾಲ ಅರಣ್ಯದಲ್ಲಿ ಇತ್ತು ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಕಾಲಘಟ್ಟವನ್ನು ಕತ್ತಲೆಯ ಕಾಲಘಟ್ಟ, ಕತ್ತಲೆ ಯುಗ, ಡಾರ್ಕ್ ಏಜಸ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಕರೆಯುವಂಥವರಾಗಿದ್ದಾರೆ. ಅದನ್ನು ಕ್ರಿಸ್ತ ಸಕ 538 1798 ಅಂದರೆ 1260 ದಿನ, ಆದರೆ ಪ್ರವಾದನೆಯಲ್ಲಿ 1260 ವರ್ಷಗಳ ಕಾಲ ಈ ಒಂದು ಸಭೆ ಅರಣ್ಯದಲ್ಲಿತ್ತು. ಎಲಿಯನು ಹೇಗೆ ಅರಣ್ಯದಲ್ಲಿದ್ದನೋ ಅದೇ ರೀತಿಯಾಗಿ ತನ್ನ ಸಭೆ ಅರಣ್ಯದಲ್ಲಿತ್ತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅನಂತರ ನಾವು ನೋಡ್ತಕ್ಕಂತಹ ವಿಚಾರವೇನೆಂದರೆ, ಆ ಒಂದು 1260 ದಿನಗಳು ಮುಗಿದ ನಂತರ ಎಲಿಯ ಮತ್ತೆ ಬರುವಂಥವನಾಗಿದ್ದಾನೆ. ಆ ಒಂದು 1260 ದಿನಗಳ ಮುಕ್ತಾಯದಲ್ಲಿ ಎಲಿಯ ಬರ್ತಕ್ಕಂಥವನಾಗಿದ್ದಾನೆ. ಅದೇ ಸಮಯದಲ್ಲಿ ಅನೇಕ ನಿಜ ಪ್ರವಾದಿಗಳನ್ನು ಸಂಗ್ರಹ ಮಾಡಿ ಅವರನ್ನು ಪೋಷಿಸಿ ಅವರನ್ನು ಆಧರಿಸಿ ಪರಾಂಬರಿಸಿ ಮಾಡಿದಂತಹ ಒಬದಾಯ ಅಂತಕ್ಕಂತಹ ಆಹಾಬನ ಸೇವಕನು ಎಲಿಯನನ್ನು ಸಂಧಿಸುವಂಥವನಾಗಿದ್ದಾನೆ. ಆ ಸಂದರ್ಭದಲ್ಲಿ ಎಲಿಯನು ಆಹಾಬನಿಗೆ ಹೇಳುವಂಥವನಾಗಿದ್ದಾನೆ, ಹೋಗಿ ನಿನ್ನ ಯಜಮಾನನಿಗೆ ಹೇಳು ಎಲಿಯನು ಬಂದಿದ್ದಾನೆ ಎಂಬುದಾಗಿ. ಆದರೆ ಆ ಒಬದಾಯನು ಅದನ್ನು ಹೇಳಲು ಭಯಪಟ್ಟು ಹಿಂಜರಿದು ಅದನ್ನು ಹೇಳದೆ ಹೋಗ್ತಕ್ಕಂಥವನಾಗಿದ್ದಾನೆ. ಆದರೆ ದೇವರ ವಾಕ್ಯ ಏನು ತಿಳಿಸುವಂಥದ್ದಾಗಿದೆ ಅಂದರೆ, ಕೊನೆಯಲ್ಲಿ ಎಲಿಯ ಆಹಾಬನನ್ನು ಸಂಧಿಸುವಂಥವನಾಗಿದ್ದಾನೆ. ಆ ಸಂಧಿಸುವಂತಹ ವಿಚಾರದಲ್ಲಿ ಅವನು ಹೇಳುವಂತಹ ವಿಚಾರವೇನೆಂದರೆ ಪ್ರಿಯ ಕೇಳುಗರೇ, 1 Kings 18:17 ಓದುವುದಾದರೆ, ಅವನು ಕಂಡ ಕೂಡಲೇ ಇಸ್ರಾಯೇಲರಿಗೆ ಆಪತ್ತನ್ನು ಬರಮಾಡುವವನೇ ನೀನು ಬಂದೀಯಾ ಅಂದನು. ಅದಕ್ಕೆ ಅವನು ಅವರಿಗೆ, ಆಪತ್ತನ್ನು ಬರಮಾಡುವವನು ನಾನಲ್ಲ, ಯೆಹೋವನ ಆಜ್ಞೆಗಳನ್ನು ಉಲ್ಲಂಘಿಸಿ ಬಾಳನ ವಿಗ್ರಹಗಳನ್ನು ಪೂಜಿಸಿದ ನೀನು, ನಿನ್ನ ಮನೆಯವರು ಅದಕ್ಕೆ ಕಾರಣರು ಎಂಬುದಾಗಿ ಅವನು ಹೇಳುವಂಥವನಾಗಿದ್ದಾನೆ. ಎಂಥ ಒಂದು ವಿಚಾರವಲ್ಲ ಪ್ರಿಯ ಕೇಳುಗರೆ, ಇಲ್ಲಿ ಹೇಳುವಂಥವನಾಗಿದ್ದಾನೆ, ನಾನು ದೇವರ ಆಜ್ಞೆಗಳನ್ನು ಧಿಕ್ಕರಿಸಿದವನಲ್ಲ, ಇದಕ್ಕೆ ನಾನು ಕಾರಣನಲ್ಲ, ನೀನು ನಿಮ್ಮ ಮನೆಯವರು ಅಂದರೆ ದೇವರ ಆಜ್ಞೆಗಳನ್ನು ತಿರಸ್ಕರಿಸಿ ವಿಗ್ರಹ ಆರಾಧನೆಗೆ ಒಳಗಾಗಿ ಬಾಳ್ ದೇವರನ್ನು ಆರಾಧಿಸಿದ ನಿಮಿತ್ತವಾಗಿಯೇ ಈ ಒಂದು ಕಾರ್ಯ ಬಂತು ಎಂಬುದಾಗಿ ಅವನು ಹೇಳುವಂಥವನಾಗಿದ್ದಾನೆ. ಆ ನಂತರ ಹೇಳಿ ಅವನು ಒಂದು ಸವಾಲನ್ನು ಹಾಕುವಂಥವನಾಗಿದ್ದಾನೆ, ಯಾರು ನಿಜವಾದಂಥ ದೇವರು, ಬಾಳನು ಅಥವಾ ದೇವರನ್ನು ಆರಾಧಿಸುವಂತಹ ಪರಲೋಕದ ದೇವರು, ನಿಜ ದೇವರು ಯಾರು ಎಂಬುದನ್ನು ತೀರ್ಮಾನ ಮಾಡಲು ಕಾರ್ಮೇಲ್ ಬೆಟ್ಟಕ್ಕೆ ಅವರನ್ನು ಕರೆಯುವಂಥವನಾಗಿದ್ದಾನೆ. ಆ ಕಾರ್ಮೇಲ್ ಬೆಟ್ಟದಲ್ಲಿ ಈಜಬೇಲಳಿಂದ ಕೂಡಿರ್ತಕ್ಕಂತಹ ಬಾಳ್ ದೇವರಿಂದ ಕೂಡಿರ್ತಕ್ಕಂತಹ ಆ ಒಂದು ಸುಳ್ಳು ಪ್ರವಾದಿಗಳು, ಬಾಳನ ಪ್ರವಾದಿಗಳು 450 ಜನ, ಆದರೆ ಎಲಿಯ ಪ್ರವಾದಿ ಒಬ್ಬನೇ ನಿಂತು ಆ ಒಂದು ಕಾರ್ಮೆಲ್ ಬೆಟ್ಟದ ಮೇಲೆ ನಿಜ ದೇವರು ಯಾರು, ಬೆಂಕಿಯನ್ನು ತರ್ತಕ್ಕಂಥ ದೇವರು ಯಾರು ಎಂಬುದನ್ನು ಅವನು ತೋರ್ಪಡಿಸುವಂತೆವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ದೇವರ ವಾಕ್ಯ ಹೇಗೆ ತಿಳಿಸ್ತಕ್ಕಂಥದ್ದಾಗಿದೆ? 1 ಅರಸುಗಳು 18:21 ವಚನವನ್ನು ಓದುವುದಾದರೆ, ಎಲಿಯನು ಎಲ್ಲ ಜನರ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವಿರಿ? ಯಹೋವನ ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ, ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು. ಜನರು ಇದಕ್ಕೆ ಏನೂ ಉತ್ತರ ಕೊಡದೆ ಸುಮ್ಮನಿದ್ದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಹೌದು ಪ್ರಿಯ ಕೇಳುಗರೆ, ಇದೇ ರೀತಿಯಾಗಿ ಆ ಕತ್ತಲೆ ಯುಗದಲ್ಲೂ ಸಹ 1260 ಆ ಪ್ರವಾದನೆ ದಿನ ಮುಗಿದ ನಂತರ ಅನೇಕ ತಪ್ಪಾದಂಥ ಬೋಧನೆಗಳಿಂದ ಈ ಲೋಕ ಕತ್ತಲೆಯಲ್ಲಿ ತುಂಬಿತ್ತು. ಆದರೆ ಅನೇಕ ಧಾರ್ಮಿಕ ಸುಧಾರಕರು, ಅಂದರೆ ಮಾರ್ಟಿನ್ ಲೂಥರ್, ಜುಂಗ್ಲೆ, ಕ್ಯಾಲ್ವಿನ್, ಈ ಥರ ಅನೇಕ ಜನರು ಬಂದರು. ಆದರೆ ವಿಶೇಷವಾಗಿ 1833 ವಿಲಿಯಂ ಮಿಲ್ಲರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಪ್ರವಾದನೆಯನ್ನು ಓದಿ ಅರ್ಥ ಮಾಡಿಕೊಂಡು ಕ್ರಿಸ್ತನ ಬರೋಣದ ಬಗ್ಗೆಯೂ, ಅನಂತರ ಬಂದಂತಹ ಆ ಒಂದು ಧಾರ್ಮಿಕ ಸುಧಾರಕರಿಗೆ ಅನೇಕ ಬೆಳಕು, ಸಬ್ಬತ್ತಿನ ಬೆಳಕು ಮತ್ತು ದೀಕ್ಷಾಸ್ನಾನದ ಬೆಳಕು ಬಂತು. ಅನೇಕರು ಈ ಒಂದು ಭಾನುವಾರದ ತಪ್ಪಾದಂತಹ ಆಚರಣೆಯನ್ನು ಬಿಟ್ಟು ಹೊರಬಂದು ಸಬ್ಬತ್ತಿನ, ಅದು ದೇವರ ವಾಕ್ಯದಲ್ಲಿ 4ನೇ ಕಟ್ಟಳೆಗೆ ಸರಿಯಾಗಿ ನಡೆದುಕೊಳ್ಳುವಂತಹ 7ನೇ ದಿನದ ಸಬ್ಬತ್ತಿನವನ್ನು ಅವರು ಆರಾಧಿಸುವ ಹಾಗೆ ಅವರು ಮಾಡಿದರು. ಯಾವ ರೀತಿಯಲ್ಲಿ ಆ ಎಲಿಯನು ಕಾರ್ಮೆಲ್ ಬೆಟ್ಟದ ಮೇಲೆ ನಿಜ ದೇವರನ್ನು ಆರಾಧಿಸುವ ಹಾಗೆ ಕರೆದನು, ಅದೇ ರೀತಿಯಾಗಿ ಈ ಒಂದು ಜನಗಳು ಸಹ ವಿಲಿಯಂ ಮಿಲ್ಲರ್ನ ಬೋಧನೆಯನ್ನು ಕೇಳಿ ಅನೇಕರು ದೇವರ ಬರೋಣದ ವಿಚಾರವನ್ನು ತಿಳಿದುಕೊಂಡರು. ಕ್ರಿಸ್ತನ 2ನೇ ಬರೋಣಕ್ಕೆ ಸಿದ್ಧರಾಗಬೇಕು ಎಂಬುದನ್ನು ತಿಳಿದುಕೊಂಡರು. ಸಬ್ಬತ್ತಿನದ ಆರಾಧನೆಯ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡರು. ಅವರಲ್ಲಿ ಒಂದು ಬದಲಾವಣೆ ಬಂದು ನಿಜ ದೇವರು ಸೃಷ್ಟಿಕರ್ತನನ್ನು ಆರಾಧಿಸುವ ಹಾಗೆ ಮಾಡಿದರು. ಅದಕ್ಕೋಸ್ಕರವೇ ಕೊನೆಯ ಕಾಲದ ಸಭೆ ಎಲಿಯನ ಆತ್ಮದಿಂದಲೂ ಬಲದಿಂದಲೂ ಕುಡಿದವರಾಗಿ ಈ ಲೋಕವನ್ನು ಮನ ತಿರುಗುವಿಕೆಗೆ ಬೇಕಾದಂಥ ಒಂದು ಸಂದೇಶವನ್ನು ನೀಡುವಂಥದ್ದಾಗಿದೆ. ಆ ಸಂದೇಶ ಏನೆಂಬುದಾಗಿ ನಾವು ನೋಡುವುದಾದರೆ, ಪ್ರಕಟಣೆ ಪುಸ್ತಕ 14:6-7 ಓದುವುದಾದರೆ ದೇವರ ವಾಕ್ಯ ಹೀಗೆ ತಿಳಿಸುವಂಥದ್ದಾಗಿದೆ. ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ಕಂಡೆನು. ಭೂನಿವಾಸಿಗಳಿರುವ ಸಕಲ ಜನಾಂಗ, ಕುಲ, ಪ್ರಜೆಗಳಿಗೂ, ಸಕಲ ಭಾಷೆ ನಾಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಸುವಾರ್ತೆಯನ್ನು ಅವನಲ್ಲಿತ್ತು. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯೂ ಬಂದಿದೆ. ಭೂಲೋಕ, ಪರಲೋಕವನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತಾಗಿದೆ. ಹೌದು ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಎಲಿಯನ ಆತ್ಮದಿಂದ ಬಲದಿಂದ ಕೂಡಿದವರಾಗಿ ಈ ಒಂದು ಜನಗಳು ಈ ಒಂದು ಸತ್ಯವನ್ನು ಅನೇಕರಿಗೆ ತಿಳಿಸುವಂತರಾಗಿದ್ದಾರೆ. ಆ ಒಂದು ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳಬೇಡಿ ಎಂಬುದಾಗಿ ಪರಿಶುದ್ಧಾತ್ಮ ಭರಿತರಾಗಿ ಕೂಗಿ ಕರೆಯುವಂತರಾಗಿದ್ದಾರೆ. ನಾವು ನೋಡುವಂತರಾಗಿದ್ದೇವೆ ಎಲಿಯನ ಒಂದು ಸೇವೆಯನ್ನು ನಾವು ಗಮನಿಸುವುದಾದರೆ, ಎಲಿಯನು ಬಂದು ಎಲ್ಲ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅವನು ಕೊನೆಯಲ್ಲಿ ಇಸ್ರಾಯೇಲ್ ಜನರಿಗೆ ಸತ್ಯವನ್ನು ತಿಳಿಸಿ ತನ್ನ ಸೇವೆಯನ್ನು ಮುಗಿಸುವಂತಹ ಹಂತದಲ್ಲಿ ಬರಬೇಕಾದ್ರೆ ದೇವರ ವಾಕ್ಯ ತಿಳಿಸುವಂತದಾಗಿದೆ. 2 ಅರಸುಗಳು 2:11 ನೋಡುವುದಾದರೆ, ಅವನು ಸಾವನ್ನು ಕಾಣದೆ ಪರಲೋಕಕ್ಕೆ ಸುಳಿಗಾಳಿಯಲ್ಲಿ ಎತ್ತಲ್ಪಟ್ಟು ಪರಲೋಕಕ್ಕೆ ಹೋದನು ಎಂಬುದಾಗಿ. ಅದೇ ರೀತಿಯಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 14:14 ಓದುವುದಾದರೆ, ಈ ರಾಜ್ಯದ ಸುವಾರ್ತೆ ಎಲ್ಲ ರಾಜ್ಯಗಳಿಗೂ ಸಾರಲ್ಪಡುವುದು, ಅನಂತರ ಅಂತ್ಯವು ಬರುವುದು ಎಂಬುದಾಗಿ. ಅಂತಹ ಸಂದರ್ಭದಲ್ಲಿ ದಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 4:16-16 ತಿಳಿಸಬೇಕಾದರೆ ಆ ವಾಕ್ಯ ಬಹಳ ಸುಂದರವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಕ್ರಿಸ್ತನು 2ನೇ ಸಾರಿ ಬರಬೇಕಾದರೆ ಅನೇಕರು ಜೀವದಿಂದ ಇರತಕ್ಕಂಥವರಾಗಿದ್ದಾರೆ. ಅವರು ಎಲಿಯನ ರೀತಿಯಲ್ಲಿ ಪರಲೋಕಕ್ಕೆ ಎತ್ತಲ್ಪಡ್ತಕ್ಕಂಥವರಾಗಿದ್ದಾರೆ, ಸಾವನ್ನು ಕಾಣದೆ ಪರಲೋಕಕ್ಕೆ ಎತ್ತಲ್ಪಡ್ತಕ್ಕಂಥವರಾಗಿದ್ದಾರೆ. ಎಲಿಯನು ಯಾವ ರೀತಿಯಲ್ಲಿ ಅವರಿಗೆ ಸುವಾರ್ತೆಯನ್ನು ಸಾರಿ, ಮನ ತಿರುಗುವಿಕೆ ಬೇಕಾದಂಥ ಸುವಾರ್ತೆಯನ್ನು ಸಾರಿದನು, ಸ್ನಾನಿಕನಾದಂಥ ಯುವಾನನು ಯಾವ ರೀತಿಯಲ್ಲಿ ಮನ ತಿರುಗುವಿಕೆಗೆ ಬೇಕಾದಂಥ ಸುವಾರ್ತೆಯನ್ನು ಸಾರಿದನೋ ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ಆ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳಬೇಡಿರಿ, ಸೃಷ್ಟಿಕರ್ತನನ್ನು ಆರಾಧಿಸಿರಿ, ಸಬ್ಬತ್ತಿನವನ್ನು, ಅದು ದೇವರ ಆಜ್ಞೆಗಳಿಗೆ ಸರಿಯಾಗಿರ್ತಕ್ಕಂಥ 4ನೇ ಆಜ್ಞೆಯನ್ನು ಕೈಗೊಂಡು ನಡೆಯಿರಿ, ಸೂರ್ಯನನ್ನು ಪ್ರತಿನಿಧಿಸುವಂತಹ ಆ ಒಂದು ಭಾನುವಾರವನ್ನು ಆಚರಿಸಬೇಡಿರಿ ಎಂಬುದಾಗಿ ಅನೇಕರಿಗೆ ಈ ಸತ್ಯವನ್ನು ಈ ಜನಗಳು ಪರಿಶುದ್ಧಾತ್ಮನ ಭರಿತರಾಗಿ ತಿಳಿಯಪಡಿಸುವಂತವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಿಜ ಪ್ರವಾದಿಗಳು ಮರಣಕ್ಕೆ ತುತ್ತಾದರೂ ಅದೇ ರೀತಿಯಾಗಿ ಅನೇಕರು ಈ ಒಂದು ಮೃಗದ ಒಂದು ಹಿಡಿತಕ್ಕೆ ಒಳಗಾಗಿ ಮರಣಕ್ಕೆ ಒಳಗಾಗುವಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ, ಅನೇಕರು ಅನೇಕ ರಾಜರುಗಳ ಮುಂದೆಯೂ, ಹೇಗೆ ಎಲಿಯನು ಆಹಾಬನ ಮುಂದೆಯೂ ಎಜಬೇಲನ ಮುಂದೆಯೂ ಹೋಗಿ ಸತ್ಯವನ್ನು ತಿಳಿಸಿದನು, ಅದೇ ರೀತಿಯಾಗಿ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ಈ ಜನಗಳು ಹೋಗಿ ದೇವರ ಸುವಾರ್ತೆಯನ್ನು ಸಾರುವಂಥವರಾಗಿದ್ದಾರೆ. ಸಬ್ಬತ್ತಿನದ ಒಂದು ಸತ್ಯವನ್ನು ಅವರು ತಿಳಿಸುವಂಥವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳಬೇಡಿರಿ, ಆ ಮೃಗದ ಮುದ್ರೆ ಏನು ಎನ್ನುವಂಥದ್ದನ್ನು ಕೊನೆಯ ಕಾಲದಲ್ಲಿ ಎಲ್ಲರಿಗೂ ಸಹ ತಿಳಿಸುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಹಾಗಾಗಿ ಈ ಒಂದು ಎಲಿಯನ ಬರುವಿಕೆ ಅದು ಸ್ನಾನಿಕನಾದಂಥ ಯುವನನ್ನು ಸಹ ಸೂಚಿಸುವಂಥದ್ದಾಗಿದೆ. ನಂತರ ಕೊನೆಯ ಕಾಲದಲ್ಲಿ ಆತ್ಮಭರಿತರಾಗಿ ಪರಿಶುದ್ಧಾತ್ಮನನ್ನು ಹೊಂದಿಕೊಂಡು ಈ ಒಂದು ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳಬೇಡಿರಿ, ಆ ಬಾಣವಾಳದ ಆಚರಣೆಯನ್ನು ಬಿಟ್ಟು ಹೊರಬಂದು ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಂಡು ಸೃಷ್ಟಿಕರ್ತನನ್ನು ತಾನು ಹಾಕಿರ್ತಕ್ಕಂತಹ ಏಳನೇ ದಿನ ಸಬ್ಬತ್ತಿನದಲ್ಲಿ ಆರಾಧಿಸಿರಿ ಎಂಬುದಾಗಿ ಒಂದು ಸತ್ಯವನ್ನು ಈ ಲೋಕಕ್ಕೆ ನೀಡಿ ಕ್ರಿಸ್ತನು ಎರಡನೇ ಸಾರಿ ಬರಬೇಕಾದರೆ ಯಾವ ರೀತಿಯಲ್ಲಿ ಎಲಿಯನು ಮರಣವನ್ನು ಕಾಣದೆ ಪರಲೋಕಕ್ಕೆ ಏರಿ ಹೋದನು, ಅದೇ ರೀತಿಯಾಗಿ ಒಂದು ಗುಂಪು ಕೊನೆಯಲ್ಲಿ ದೇವರ ಮುದ್ರೆಯನ್ನು ಹೊಂದಿಕೊಂಡು ಯಾವ ರೀತಿಯಲ್ಲಿ ಸೇವೆ ಮಾಡತಕ್ಕಂಥದ್ದಾಗಿದೆ ಅಂತಂದರೆ ಉತ್ತಮ ರೀತಿಯಲ್ಲಿ ಇಡೀ ಭೂಮಿಗೆ ಬೆಳಕು, ಒಂದು ಸತ್ಯದ ಬೆಳಕು ಹೋಗಿ ಒಂದು ಗುಂಪನ್ನು ಪರಲೋಕ ರಾಜ್ಯಕ್ಕೆ ಸಿದ್ಧ ಮಾಡುವುದರ ಮೂಲಕವಾಗಿ ಅವರು ಮರಣವನ್ನು ಹೊಂದದೆ ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡ್ತಕ್ಕಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ನೀವು ಈ ಕೊನೆಯ ಕಾಲದಲ್ಲಿ ಎಲಿಯನ ರೀತಿಯಲ್ಲಿ ಆತ್ಮನ ಬಲವನ್ನು ಹೊಂದಿಕೊಂಡು ಸೇವೆ ಮಾಡಬೇಕೆಂಬುದಾಗಿ ಬಯಸ್ತಕ್ಕಂಥವರಾಗಿದ್ದೀರಾ? ನಿಮ್ಮನ್ನು ನೀವು ಒಪ್ಪಿಸಿಕೊಡಿ, ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ನೀವು ಹೇಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಹೌದು ಸ್ವಾಮಿ, ನಮಗೆ ಕೊನೆಯ ಕಾಲದಲ್ಲಿ ನಿನ್ನ ಸೇವೆಯನ್ನು ಮಾಡಲು ಎಲಿಯನ ಆತ್ಮವನ್ನು ಬಲವನ್ನು ನಮ್ಮ ಮೇಲೆ ತುಂಬಿಸು ಸ್ವಾಮಿ. ಈ ಕೊನೆಯ ಕಾಲದ ಸತ್ಯವನ್ನು ಸಕಲ ಕುಲ ಭಾಷೆ ಜನಾಂಗದವರಿಗೆ ನಾವು ಸಾರಿ ಹೇಳುವಾಗೆ ನೀನು ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ಬದಲಾಯಿಸಿ ಮುನ್ನಡೆಸು, ಕೇಳುಗರ ಹೃದಯದಲ್ಲಿ ಮಾತನಾಡು. ಆ ರೀತಿ ಸವಾಲನ್ನು ಸ್ವೀಕರಿಸಿ ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗಿ ನೀನು ಬರುವಾಗ ಮರಣವನ್ನು ಕಾಣದೆ ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡ್ತಕ್ಕಂತಹ ಆ ಗುಂಪಿನಲ್ಲಿ ಅವರು ಇರುವಾಗ ನೀ ಸಹಾಯ ಮಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-338-3-3-2-2-3-1 ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
Hallelujah.